ತುಂಡು ತುಂಡುಗಳೆಲ್ಲ ಸೆಳೆದು ಸೆಳೆದು ಹೊರಗೆ ಹಾಕಿ ಕೊನೆಗೆ ಬುಡಕ್ಕೆ ಬೆಂಕಿ ಇಡ್ತಾರೆ, ಸುಟ್ಟು ಹೋಗುತ್ತೆ. ಇಷ್ಟೇ ದೇವ ಮಾಡೋದು. ನಮ್ಮ ಅನಾದಿ ಕರ್ಮದ ಬಳ್ಳಿ ಸಿಡಲಿಕ್ಕಾಗಲ್ಲ, ಮುಟ್ಟಿದರೆ ಸುಮ್ಮನೆ ಹಾಗೇ ವಿಷ ಆಗ್ತದೆ ತುಂಬ. ಅದಕ್ಕೆ ಅದರ ಒಳಗೆ ದೇವರ ರೂಪ ಇದೆ, ಅದನ್ನು ನೆನೆದರೆ ಸಾಕು, ಅಲ್ಲಿಗಲ್ಲಿಗಲ್ಲಿಗಲ್ಲಿಗೆ ಸುಡತಾ ಬರ್ತಾನೆ. ಎಲ್ಲ ಕರ್ಮಗಳನ್ನು ಕುಡಿ 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 ಆಗ್ತಾ ಬರುತ್ತೆ. ಈ ಥರ ಭಗವಂತ ಮಾಡಿಸ್ತಾನೆ, ಅದನ್ನೇ ಹೇಳ್ತಾ ಇದ್ದಾರೆ. ಅದನ್ನೇ ಇನ್ನೊಂದು ಮಾತು ಹೇಳ್ತಾರೆ. ಕಾಮಪೂರ್ವಕ ವೃತ್ತ ಯೋಗಿಗೆ ಸುಖಾತ್ಮಕ ಮುಕ್ತಿ, ವ್ಯಕ್ತಿ ಕಾರಣ ಭಾವಕೌರ್ಮತ ದೂಷಣಾಯ ಭವನಿಗೆ. ನನ್ನ ನಾನಾ ರೀತಿಯಾದ ಆಲೋಚನೆಗಳು, ವೃತ್ತಿಗಳು ಅಂದರೆ ಆಲೋಚನೆಗಳು, ಎಂಥ ಆಲೋಚನೆಗಳು? ಕಾಮ ಅಂದರೆ ನಾನಾ ಬಯಕೆಗಳಿಂದ ಕೂಡಿದ ಆಲೋಚನೆಗಳು ಬರ್ತಾ ಇದೆ. ಯದ್ಯಪಿ ಆ ಆಲೋಚನೆಗಳು ಎಂಥದ್ದು? ನನ್ನ ಕಟ್ಟಿ ಹಾಕುವಂಥ ಆಲೋಚನೆಗಳೇ, ಸಂಸಾರದಲ್ಲಿ ತಳ್ಳಿ ಹಾಕಿಬಿಡುತ್ತೆ. ಆದರೆ ಆ ಆಲೋಚನೆ ಜೊತೆಗೆ ಆ ಆಲೋಚನೆಯಲ್ಲೇ ನಿನ್ನ ರೂಪಗಳು ಹುಟ್ಟಿ ಬರುತ್ತಾ ಇವೆ ಎಂಬ ಆಲೋಚನೆಯೂ ಬರ್ತಾ ಇದೆ. ಅರ್ಥ ಆಯ್ತಾ? ನಾನಾ ಆಲೋಚನೆಗಳು ಬರುವುದರ ಜೊತೆಗೆ ಇನ್ನೊಂದು ಆಲೋಚನೆ ದೇವ ಕೊಡ್ತಾ ಇದ್ದಾನೆ. ಏನಂತ? ಈ ಆಲೋಚನೆಗಳಲ್ಲಿ ದೇವರ ರೂಪಗಳು ತಾಸು, ಆ ಆಲೋಚನೆಗಳಲ್ಲಿ ತೇ ಬಹುರೂಪಕ ತುಂಬ ರೂಪಗಳಿಂದ ಬರ್ತಾ ಇದೆಯಾ ಎಂಬ ಆಲೋಚನೆ ಕೊಡ್ತಾ ಇದ್ದಾನೆ. ಅದರಿಂದ ಏನಾಗುತ್ತೆ? ನಚ ದೂಷಣಾಯ ಭವಂತಿಮೆ. ಆ ಆಲೋಚನೆಗಳು ಎಷ್ಟು ಬಂದರೂ ಕೂಡ ನನ್ನ ಕಟ್ಟಿ ಹಾಕ್ಲಿಕ್ಕೆ ಆಗಲ್ಲ. ಯಾಕೆ? ಅಲ್ಲಿರುವ ನಿನ್ನ ರೂಪದ ನೆನಪು ಬಂದದ್ದರಿಂದ ಸುಟ್ಟು ಹಾಕುತ್ತದು, ನಂಬಿಕೆಯಿಂದ ನೆನೆಯುತ್ತಾ ಇದ್ದ. ಮತ್ತೆ ಹಾಗಾದರೆ ನಾನು ಈ ಸೂತ್ರವನ್ನು ಜೀವನದಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅದು ಗೊತ್ತಾಗಬೇಕು. ಗೊತ್ತಾಯ್ತು, ಸಬ್ಜೆಕ್ಟ್ ಗೊತ್ತಾಯ್ತು. ನಿತ್ಯ ಹೇಗೆ ಚಿಂತನೆ ಮಾಡಬೇಕು ಅಂದರೆ, ಹೇ ಸ್ವಾಮಿ, ಬೆಳಗ್ಗೆಯಿಂದ ಮತ್ತು ನಾಳೆ ಬೆಳಗ್ಗಿನವರೆಗೂ, ಎಚ್ಚರ ಆದಾಗಲಿಂದ ಮಾರನೇ ದಿನ ಎಚ್ಚರ ಆಗೋವರೆಗೂ ಜಾಗ ಅಂತ ಏನೇನು ಕರ್ಮಗಳಾಗ್ತಾ ಇವೆ, ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳು ಏನೇನಾಗ್ತಾ ಇವೆ, ಅದರಲ್ಲೆಲ್ಲ ನಿನ್ನ ಅನಂತ ರೂಪಗಳು ಹುಟ್ಟಿ ಬರುತ್ತಾ ಇವೆ, ಅಲ್ಲಿಯೇ ಅವುಗಳಿಗೆ ಅನಂತ ನಮಸ್ಕಾರ. ನೀನೇ ಅಲ್ಲಿದ್ದವ, ಆ ಕರ್ಮದ ಅಂಟನ್ನು ಕಳೆದು ರಕ್ಷಣೆ ಮಾಡು ಅಂತ ಆ ಕರ್ಮಗತ ಭಗವದ್ ರೂಪವನ್ನು ಯಾರು ಸದಾ ಸ್ಮರಣೆ ಮಾಡುತ್ತಾರೋ, ಆದಷ್ಟು ಆದಷ್ಟು ಸದಾ ಶಬ್ದಕ್ಕಂಥ ಅವ ಕೊಟ್ಟಷ್ಟು ಅವ ಯಾವಾಗ ಕೊಡ್ತಾನೋ ಅವಾಗವಾಗ ನೆನೆಯುತ್ತಾ ಬರೋಣ. ಒಂದು ಸಲ ನೆನೆಯುತ್ತೀರಾ ದಿನಕ್ಕೆ, ಅವ ಅನುಗ್ರಹ ಮಾಡಿ ಎರಡು ಸಲ ಕೊಡ್ತಾನೆ. ಹಾಗ ಹಾಗೆ ಅವನು ಬೆಳೆಸ್ತಾನವ. ಆ ರೀತಿಯಲ್ಲಿ ಭಗವಂತನ ವಿಶೇಷ ರೂಪಗಳ ಚಿಂತನೆ ಬಂತ ನಾವು ಉದ್ಧಾರ ಆಗುವಂತ ಅದನ್ನೇ ಹೇಳ್ತಾ ಇದ್ದಾರೆ. ನೈವ ಜಾನಕ ಈ ದೃಶೀಂ ಸ್ಥಿತಿ ಆತ್ಮನ ಅಸಾಧು ಸಾಧುತ ಸರ್ವಮೇವರಿಗೆ ಸಂತೋಷಕರಂ ಭವೇ. ಯಾರಿಗೆ ಈ ವಿಷಯವೇ ಗೊತ್ತಿಲ್ಲ, ನಮ್ಮ ಕರ್ಮಗಳಲ್ಲಿ ಭಗವದ್ ರೂಪಗಳು ಹುಟ್ಟಿ ಬರ್ತಾ ಆ ರೂಪಗಳೇ ಆ ಕರ್ಮಗಳನ್ನು ಕಿಸಿಲು ಹಾಕಿ ಚೆನ್ನಾಗಿ ಬೆಳೆಯುವಂತೆ ಮಾಡುತ್ತಾ ಇದೆ. ಆ ರೂಪಗಳನ್ನು ನೆನೆದು ಶರಣಾಗತನಾದವನಿಗೆ ಆ ರೂಪಗಳೇ ಕರ್ಮಗಳನ್ನು ಸುಟ್ಟು ಹಾಕ್ತಾ ಇವೆ ಎಂಬ ರಹಸ್ಯ ಯಾರಿಗೆ ಗೊತ್ತಿಲ್ಲ? ನೈವ ಜಾನಕ, ಯಾರಿಗೆ ಗೊತ್ತಿಲ್ಲ? ಅವನಿಗೆ ಮಾಡಿದ್ದೆಲ್ಲ ದೋಷವೇ ಆಗ್ತಾ ಇರುತ್ತೆ. ಯಾಕೆ? ಎಲ್ಲ ಅಂಟು ಅಂಟು, ದೇವರು ಪೂಜಾ ಮಾಡಿದ್ರು ಅಂಟು ಯಾಕಂದ್ರೆ ಈ ಒಳಗಿನ ಎಚ್ಚರವೇ ಇಲ್ಲ. ಹೊರಗಿನ ಪೂಜಾ ಮಾಡುವ ಕಾಲಕ್ಕೆ ಅಷ್ಟೂ ಎಲ್ಲ ಮಾಡಿ ನಾನು ಮುಗಿತಂತೆ ಕ್ಲೀನ್ ಬೌಲ್ ಸ್ವಾಮಿ ಮಾಡಿಸಿದ ಅಂದ್ರೆ ಎಚ್ಚರವೇ ಹೋಯಿತು. ನಾನು ಅಂತ ಬಂತು, ದೇವರನ್ನ ಮರೆತು ನಾನು ಮಾಡಿದೆ ಅಂತ ಬಂದರೆ ಮುಗಿದೋಯಿತು. ಎಲ್ಲ ಕಟ್ಟಿ ಹಾಕುವುದೇ ಒಂದೊಂದು ಆಚರಣೆ ಸಾವಿರಾರು ಜನ್ಮಗಳು ಕೊಡುತ್ತೆ. ಮತ್ತೆ ಹಾಗಾದ್ರೆ ಏನ್ ಮಾಡಿದೆ ಅಂದರೆ, ಮೊದಲನೆಯದು ಸ್ವಾಮಿ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಮಾಡಲೇಬೇಕು, ಇಲ್ಲದಿದ್ರೆ ಗತಿ ಇಲ್ಲ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಶುರು ಮಾಡೋಣ. ಬೆಳಿಗ್ಗೆಯಿಂದ ಸ್ವಾಮಿ ನೀ ಮಾಡಿಸ್ತಾ ಇದೀಯೋ, ನೀ ಮಾಡಿಸ್ತಾ ಇದ್ದಪ್ಪ, ನಿನ್ನಗ ನಿನ್ನ ಪೂಜ ಅಂದ್ರೆ ಹೆಚ್ಚು 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 ಮಾಡುತ್ತಾ ಬರೋಣ. ಹಾಗೆ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದ್ರೆ ಇಷ್ಟೇ ನಾನು ಹೇಳಿದ್ದೆ. ಪುಣ್ಯ ಪಾಪಗಳ ಸಮರ್ಪಣಾ ಕ್ರಮ ಅಲ್ಲಿ ಹೇಳಿದ್ದೆ. ಪುಣ್ಯ ಪಾಪಗಳಲ್ಲೂ ಕೂಡ ಅದು ಕರ್ಮವೇ ತಾನೇ, ಅದು ಅವನೇ ಮಾಡಿಸುತ್ತಾನೆ. ನಮ್ಮ ಕರ್ಮಾನುಸಾರವೇ ಅವನು ಮಾಡಿಸುತ್ತಾನೆ. ಆ ಕರ್ಮದಲ್ಲೂ ದೇವರ ರೂಪಗಳು ಹುಟ್ಟುತ್ತಾನೆ. ಅಲ್ಲಿರೋ ರೂಪಗಳು ನಮಸ್ಕಾರ ಮಾಡಲಿಕ್ಕೆ ಯಾಕಿಲ್ಲ? ಕರ್ಮದಲ್ಲಿ ಹುಟ್ಟಿದ ರೂಪಗಳನ್ನು ಐಕ್ಯ ಚಿಂತನೆ ಅವನದ್ದೇ ಅಲ್ಲ ರೂಪಗಳು. ಈಗ ಹೇಳುತ್ತೆ ಪಶ್ಚಾತ್ತಾಪದಿಂದ ಅರ್ಪಣೆ ಮಾಡಿದರೆ ನಿಮ್ಮಲ್ಲಿ ಪಶ್ಚಾತ್ತಾಪ ಜ್ಞಾನದ ದಾರ್ಢ್ಯ ದೃಢತ್ವ ಅದೆಲ್ಲದರ ಮೇಲೆ ಎಷ್ಟು ಪರ್ಸೆಂಟೇಜ್ ಕಟ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಕೃಷ್ಣಾರ್ಪಣೆ ಕ್ಯಾನ್ಸಲ್ ಆಗಲ್ಲ ಅಲ್ವಾ? ಎಲ್ಲವೂ ಅಲ್ಲಿ ಅವನೆಲ್ಲ ಅಕೌಂಟೆಂಟ್ಸ್ ಇಟ್ಟಿರ್ತಾನೆ, ಚೆನ್ನಾಗಿ ನೋಡ್ತಾ ಇರ್ತಾರೆ ಯಾರು ಎಲ್ಲ ಮಾಡಿದ್ದಾರೆ ಏನು. ಒಳಗೆ ಬಿದ್ದವರೇ ಮಾಡಿಸೋದಲ್ಲ, ಎಲ್ಲರಿಗೂ ಗೊತ್ತು, ಎಲ್ಲ ಗೊತ್ತಾಗ. ಅದರಿಂದ ಈ ಒಂದು ವಿಷಯ ಗೊತ್ತಾಗ್ಬೇಕಲ್ವ? ಕರ್ಮಗಳಲ್ಲಿ ಭಗವದ್ ರೂಪಗಳು ಹುಟ್ಟಿಬೋದು, ಕ್ರಮ ಹೇಗೆ ಸರಿ ಅದು ನೋಡೋಣ. ಮುಂದೆ ನಿಮಗೆ ಉಪಯೋಗ ಆಗುತ್ತೆ. ಯಾವುದು ಅಂದರೆ ನಮ್ಮಲ್ಲಿ ಎಷ್ಟು ಇಂದ್ರಿಯಗಳಿವೆ? ಹನ್ನೊಂದು ಇಂದ್ರಿಯಗಳಿಂದ ನಮ್ಮ ಶರೀರದಲ್ಲಿ ವ್ಯಾಪಾರ ಭಗವಂತ ಹೇಗೆ ಮಾಡಿಸ್ತಾ ಇದ್ದಾನೆ ಅನ್ನೋದು ನೆನೆಯಬೇಕು. ನಾವು ಅವ್ ಹೇಗೆ ಮಾಡಿಸಿದ್ರೆ ನಮ್ಗೆ ಏನು ಬೇಕು? ನಾವು ಮಾಡಿಸೋದಂತ ಮಾಡಿಸ್ತಾ ಇದ್ದಾನೆ, ಹೇಗೆ ಹೇಗೆ ಮಾಡಿಸಿದ್ರೆ ನಮಗೆ ಏನು? ಇದಕ್ಕೆ ನೀವು ಒಳ್ಳೆ ಹಾಡು ಹೇಳ್ತೀರ ಅಂದ್ಕೊಳ್ಳಿ, ನನ್ನ ಕಳಿಸಿದ್ರು ನೋಡಿ ಕೇಳಿ ಸರ್ಟಿಫೈ ಮಾಡಿ ಬನ್ನಿ. ನಾ ಬಂದೆ, ನೀವು ಕೇಳಿದ್ರಿ ಹಾಡು ಹೇಳ ಹೇಳು ಅಂತೇಳಿ, ಭಾಳ ಚೆನ್ನಾಗಿ ಹೇಳ್ತಾರೆ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಕೊಟ್ಟೇ ಹೋಗಿದೆ ಅನಿಸ್ತೆ ನಿಮಗೆ. ಆ ಸರ್ಟಿಫಿಕೇಟ್ ತೊಗೊಂಡೋದ ಕೂಡಲೇ ಎಲ್ಲ ಸ್ಯಾಂಕ್ಷನ್ ಆಗುತ್ತೆ ನಿಮಗೆ, ಭಾಳ ಒಳ್ಳೆ ಹಾಡುಗಾರಿಕೆ ಇದೆ ಅಂತ ನಾ ಕೊಟ್ಟು ಕೂಡಲೇ ನಿಮ್ಗೆ ಏನು ಬರುತ್ತೆಲ್ಲವೂ ಬಿಡುತ್ತೆ. ಆದರೆ ನಿಮ್ಗೆ ತೃಪ್ತಿ ಇರುತ್ತಾ? ಇರುತ್ತ? ಅಷ್ಟು ಕಷ್ಟಪಟ್ಟು ಗಂಟು ಹರ್ಕೊಂಡು ಕಳ್ಕೊಂಡು ಮಾಡಿದ್ದಕ್ಕೆ ಕೇಳಿ ಆದರೂ ಚೂರು ಅಂದರೆ ಇಲ್ಲ ಕೇಳಿಲ್ಲ ಏನು ನೋಡಿಲ್ಲ, ಹಾಂ ಜಸ್ಟ್ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ಆದಲ್ಲದೆ ನಾನು ಬಂದು ನಿಮ್ಮ ಜೊತೆಗೆ ಆ ಕೂತು ನೀವು ಹೇಳಿದ್ದೆಲ್ಲ ಕೇಳಿ ನನಗೂ ರಾಗಗಳಲ್ಲಿ ಅಭ್ಯಾಸ ಇತ್ತು. ಯಾಕಂದರೆ ಆ ರಾಗಗಳು ಮೇಲಕ್ಕೆ ಕಳಕ್ಕೂ ಅನ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೋ, ಹಗಲು ರಾತ್ರಿ ಕೊಟ್ಟು ಪಕ್ಕದವ್ರು ತೊಂದರೆ ಕೊಟ್ಟು ಎಲ್ಲರಿಗೂ ತೊಂದರೆ ಕೊಟ್ಟು ರಾಗ ಅಭ್ಯಾಸ ಮಾಡೋದು ಎಲ್ಲ ಸ್ವಲ್ಪ ವಹಿಸ್ಕೊಂಡು ಎಲ್ಲ ಎಷ್ಟು ಮಾಡಿರ್ತಾರೋ ಅಭ್ಯಾಸ ಮಾಡೋದಾಗ ಕಷ್ಟಪಟ್ಟಿರ್ತಾರೆ. ಚೆನ್ನಾಗಿ ಅಭ್ಯಾಸ ಮಾಡಿದವರು ಸಾಮಾನ್ಯ ದೇವರನ್ನು ಹೇಳೋ ಕಾಲಕ್ಕೆ ಆ ಟ್ವಿಸ್ಟ್ ನೋಡೇ ಹೇಳಬೇಕು. ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ. ಆ ಥರ ಬಂದಂತ ನನಗೇನೆ ಸಂಗೀತದ ಪರಿಚಯ ಇತ್ತು. ನೀವು ಮಾಡಿದ ಆ ಹಾಡಿದ ಹಾಡನ್ನು ನೋಡಿ ನೀವು ಪಟ್ಟ ಕಷ್ಟವನ್ನು ಗುರುತಿಸಿ ಹೀಗೆ ಮಾಡಿದ್ರಲ್ಲ ಹೀಗೆ ಮಾಡಿದ್ರಲ್ಲ ಅಂತ ನಿಮ್ಗೆ ಖುಷಿಯಾಗಿ ಅವಾಗ ನಾನು ಚೆನ್ನಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಚೆನ್ನಾಗಿರುತ್ತಾ? ಮೊದಲನೇ ಚೆನ್ನಾಗಿರುತ್ತ ಇದೇ ಚೆನ್ನಾಗಿರುತ್ತಲ್ಲ. ಮತ್ತೆ ದೇವರಿಗೆ ನಾವು ಈ ದೊಡ್ಡದ 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 ಅಂತ ಒಂದೇ ಸರ್ಟಿಫಿಕೇಟ್ ಕೊಡ್ತಾ ಇರ್ತೀವಲ್ಲ, ಅದು ದೇವರಿಗೆ ಅಸಹ್ಯವಾಗಿರುತ್ತೆ. ಏನು ಗೊತ್ತಿಲ್ಲ, ನಾನು ಹೇಗೆ ದೊಡ್ಡದ ಅಂತ ಗೊತ್ತಿಲ್ಲದೇನೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ. ಈಗ ಅವ ಹನ್ನೊಂದು ಇಂದ್ರಿಯಗಳಲ್ಲಿ ಹೇಗೆ ಕೆಲಸ ಮಾಡಿಸ್ತಾನೆ ಹೇಗಿದ್ದಾನೆ ಎಲ್ಲ ಕೇಳಿಕೊಂಡು ಹೌದಪ್ಪ ಇಂಥ ದೊಡ್ಡವ ಅಂದ್ರೆ ಆ ಮಾತಿಗೆ ಆ ಸ್ತೋತ್ರಕ್ಕೆ ದೇವರು ಕೊಡುವ ಬೆಲೆ ಏನು ತಿಳ್ಕೊಳ್ಳದ ಹಂಗೆ ನೀ ದೊಡ್ಡ ಅಂದ್ರೆ ಓ ನೀ ದೊಡ್ಡ ಅಂತ ಕಳಿಸ್ತಾನೆ ಅಷ್ಟೇ ಅಲ್ಲ ನಂತರನೇ ದೇವರು ರೆಪ್ಲಿಕ ಕೊಡ್ತಾನೆ ಅಂತ ಅದಕ್ಕೆ ನಾವೇನು ಮಾಡಬೇಕು ಭಗವಂತ ನಮ್ಮ ಒಳಗೆ ಎಷ್ಟು ಉಪಕಾರ ಮಾಡುತ್ತಾ ಇದ್ದಾನೆ ತಿಳಿದು ಸ್ತೋತ್ರ ಮಾಡ ಅದಕ್ಕೆ ಹೇಳ್ತಾರೆ ಒಂದು ನೋಡೋಣ ನಮ್ಮಲ್ಲಿ ಎಷ್ಟು ದೇಹಗಳಿವೆ ನಾಲ್ಕು ಸ್ಥೂಲ ಅನಿರುದ್ಧ ಲಿಂಗ ಸ್ವರೂಪ ನಾಲ್ಕು ದೇಹಗಳಿವೆ ಈ ನಾಲ್ಕು ದೇಹಗಳಲ್ಲಿ ದೇವರ ರೂಪಗಳಿರುತ್ತಾ ಇರಲೇಬೇಕಲ್ಲ ಹನ್ನೊಂದು ಇಂದ್ರಿಯಗಳಿರಬೇಕಾ ಇರಬೇಕು ಆ ಹನ್ನೊಂದು ಇಂದ್ರಿಯಗಳಲ್ಲೂ ಭಗವತ್ ರೂಪಗಳಿರಬೇಕಾ ಇರಬೇಕು ಈಗ ಸ್ವರೂಪ ದೇಹದ ಒಳಗೆ ಬಿಂಬ ಇರ್ತಾನೆ ಹೌದಾ ಆ ಸ್ವರೂಪ ದೇಹದ ಒಳಗೆ ಸ್ವರೂಪ ದೇಹದಲ್ಲಿ ಮನಸ್ಸಿರುತ್ತಾ ಇರುತ್ತೆ ಹಾಗೆ ಅನಿರುದ್ಧ ದೇಹದಲ್ಲಿ ಲಿಂಗ ದೇಹದಲ್ಲಿ ಅನಿರುದ್ಧ ದೇಹದಲ್ಲಿ ಸ್ಥೂಲ ದೇಹದಲ್ಲಿ ಮನಸ್ಸು ತಗೊಳ್ಳೋಣ ಆ ಮನಸ್ಸಿದೆ ಆ ಮನಸ್ಸಿನಲ್ಲಿ ಸ್ಥೂಲ ದೇಹದ ಮನಸ್ಸಿನಲ್ಲಿ ಎಲ್ಲ ದೇವತೆಗಳಿದ್ದಾರೆ ದೇವರ ರೂಪಗಳು ಇವೆ ಹಾಗೆ ಅನಿರುದ್ಧ ದೇಹದ ಮನಸ್ಸಿನಲ್ಲೂ ಎಲ್ಲ ದೇವತೆಗಳಿದ್ದಾರೆ ದೇವರ ರೂಪಗಳು ಇವೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಮಿಕ್ಕವರು ಎಲ್ಲ ಇದ್ದಾರೆ ಹಾಗೆ ಲಿಂಗಕ್ಕೆ ಬಂದರೆ ಮಿಕ್ಕವರು ಯಾರೂ ಇಲ್ಲ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಿದ್ದಾರೆ ಹಾಗೆ ಸ್ವರೂಪಕ್ಕೆ ಬಂದರೆ ವಾಯುದೇವತೆ ಆಯ್ತಾ ಇಷ್ಟು ಹೇಳಿದರೆ ಇದು ಶಾರ್ಟ್ಕಟ್ ಹೇಳ್ತಾ ಇದ್ದೇನೆ ಷೋಡಶಿ ಬಂದಾಗ ವಿಸ್ತಾರ ಹೇಳ್ತಾರೆ ದೇವರ ಮನಸ್ಸಿರುತ್ತಾ ಇರಲೇಬೇಕು ದೇವರದು ಇಂದ್ರಿಯಗಳಿವೆ ಇಲ್ಲ ಅಂತ ತಪ್ಪ ಆಗುತ್ತೆ ಅದನ್ನೇ ಹೇಳ್ತಾರೆ ಸ್ವಾಮಿ ನಿನ್ನ ಇಂದ್ರಿಯವೇ ಇಲ್ಲ ನಿನ್ನ ರೂಪವೇ ಇಲ್ಲ ಅಂತ ಬೈತಾರ ಮಹಾರಾಜ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಯಾರು ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಭಗವಂತನಿಗೆ ಮನಸ್ಸಿದೆ ಮನಸ್ಸು ಅಂದ್ರೆ ಏನು ಅಂದ್ರೆ ಆ ಮನಸ್ಸಿನ ಸ್ಥಾನದಲ್ಲಿ ಅನಿರುದ್ಧ ರೂಪ ನಿಂತಿರುತ್ತೆ ಈಗ ನಮ್ಮ ಮನಸ್ಸಿನಿಂದ ಒಂದು ಆಲೋಚನೆ ಹುಟ್ಟಬೇಕಾದ್ರೆ ಬಿಂಬನ ಮನಸ್ಸಿನ ಸ್ಥಾನದ ಅನಿರುದ್ಧ ರೂಪ ಆ ಅನಿರುದ್ಧ ರೂಪದಿಂದ ಆ ರೂಪ ಅಲ್ಲೇ ಇರುತ್ತೆ ಅಂಥದ್ದೇ ಒಂದು ರೂಪ ಹೊರಬರುತ್ತೆ ಹೊರಬಂದು ನಮ್ಮ ಸ್ವರೂಪ ದೇಹದಲ್ಲಿ ಅಂಥದ್ದೇ ಅನಿರುದ್ಧ ರೂಪ ಮನಸ್ಸಿನಲ್ಲಿ ನಿಂತಿರುತ್ತೆ ಅಲ್ಲಿಗೆ ಬಂದು ಐಕ್ಯ ಆದರೆ ಅಲ್ಲಿರುವ ಪ್ರಾಣದೇವರ ರೂಪಗಳಿಗೆ ಆಕ್ಟಿವೇಶನ್ ಬರುತ್ತೆ ಆವಾಗ ಅಲ್ಲಿಂದ ದೇವರ ಪ್ರಾಣದೇವರ ರೂಪಗಳು ತುಂಬಿಗಳಂತೆ ಅಲ್ಲಿಂದ ಹೊರಟು ಲಿಂಗ ದೇಹದೊಳಗಿರುವ ದೇವರ ರೂಪಗಳಿಗೆ ದೇವರ ರೂಪಗಳು ವಾಯುದೇವರ ರೂಪಗಳಿಗೆ ವಾಯುದೇವರ ರೂಪಗಳು ಐಕ್ಯ ಆದಾಗ ಅಲ್ಲಿಂದ ದೇವರ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳು ಮತ್ತು ಎಲ್ಲ ಎದ್ದು ಅನಿರುದ್ಧ ದೇಹದಲ್ಲಿರುವ ತಮ್ಮ ತಮ್ಮ ರೂಪಗಳಿಂದ ಐಕ್ಯ ಆದಾಗ ಅಲ್ಲಿರುವ ದೇವತೆಗಳ ರೂಪಗಳು ಏಳುತ್ತೆ ಇವರ ರೂಪದ ಜೊತೆಗೆ ಮತ್ತ ಅಲ್ಲ ಆ ರೂಪಗಳೆಲ್ಲ ಸೇರಿ ನಮ್ಮ ಸ್ಥೂಲ ದೇಹದಲ್ಲಿರುವ ಮನಸ್ಸಿನಲ್ಲಿರುವ ತಮ್ಮ ತಮ್ಮ ರೂಪಗಳಿಂದ ಐಕ್ಯ ಆಗಿ ನಮಗಿಲ್ಲ ಅಲ್ಲಿಂದ ಇಷ್ಟೂ ರೂಪಗಳು ಮೇಲಕ್ಕೇಳುತ್ತೆ ಎಲ್ಲರದ್ದು ಆಲೋಚನೆಯ ಆಕಾರದಲ್ಲಿ ಅವಾಗ ಆಲೋಚನೆ ಬರುತ್ತೆ ಆಲೋಚನೆ ಆಕಾರದಲ್ಲಿ ಆ ಭಗವದ್ ರೂಪಗಳು ದೇವತೆಗಳ ರೂಪಗಳು ನಿಂತಿರುತ್ತೆ ಅಷ್ಟಾದ್ರೆ ಸಾಲುತ್ತಾ ಅದು ಹೇಳ್ತಾ ಇದ್ದಾರೆ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀರಾ ಮನೆಯವರು ಮಾರ್ಕೆಟ್ ಹೋಗ್ತಾ ಇದ್ದಾರೆ ಚೀಲ ಹಿಡ್ಕೊಂಡು ಲಿಸ್ಟ್ ಕೊಟ್ಟಿದ್ದೀರಾ ಸಡನ್ ಆಗಿ ನೆನಪಾಯಿತು ಯಾವುದೋ ಬಿಮ್ಮೋ ಅದೋ ಇವ್ ಬರೋದಿಲ್ಲ ಮೂರು ಐಟಮ್ ನೆನಪಾಯಿತು ಸಾಮಾನ್ಯ ಮರೆಯೋದಲ್ಲ ಉಪ್ಪು ಅದೇ ಮರ್ತಾರೆ ಎಲ್ಲ ಬರ್ದು ಬಿಡ್ತಾರೆ ಉಪ್ಪನ್ನು ಮರೀತಾರೆ ಕೊನೆಗೆ ನೆನಪಾಗುತ್ತೆ ಕಲ್ಲುಪ್ಪು ಬರ್ದಿಲ್ರಿ ಕಲ್ಲುಪ್ಪು ಇನ್ಯಾವ ಚಿಕ್ಕ ಚಿಕ್ಕ ಐಟಮ್ಸ್ ಇರುತ್ತೆ ಅದೇ ಇಂಪಾರ್ಟೆಂಟ್ ಅವೆಲ್ಲ ಮೂರು ಐಟಮ್ ಮರ್ತಾಗಿದೆ ಕರೆದ್ರಿ ಒಳಗಿದ್ದಾನೆ ರೀ ಅಂತ ಕರೆದು ಕೊಳ್ಳೆ ಅವ್ರು ನಿಂತರು ಪಾಪ ನಿಂತರು ಕೊಳ್ಳೆ ಹೋದ್ರಿ ಏನು ಅಂದ್ರೆ ಎರಡು ಹೇಳಿದ್ರಿ ಒಂದು ನೆನಪಾಗಿಲ್ಲ ಸರಿ ನಾ ಮಾರ್ಕೆಟ್ ಹೋಗಿರ್ತೀನಿ ನೆನಪಾದ್ರೆ ಫೋನ್ ಮಾಡು ಅಂತ ಹೋಗ್ತಾನೆ. ಸರಿ, ಇದು ನಾರ್ಮಲ್ ನಡೆಯೋದು, ಅದಲ್ಲ ಮುಖ್ಯವಾಗಿ. ಮೂರು ಆಲೋಚನೆ ಬಂದ್ರೆ ಮೂರರ ಕುರಿತ ಆಲೋಚನೆ, ಎರಡಿದ್ದು ಒಂದು ಯಾಕೆ ಹೋಯ್ತು ನಾವು ಗೊತ್ತಿಲ್ಲ ಬಿಡ್ರಿ, ಅದವನಿಗೆ ಗೊತ್ತಿಲ್ಲ. ಹೇಗೆ ಅಂದ್ರೆ ಆಲೋಚನೆಗಳು ಮೂರು ಹುಟ್ಟಿದಾಗ ಏಕ ಕಾಲದಲ್ಲಿ ಮೂರರಲ್ಲೂ ಭಗವದ್ ರೂಪಗಳು ದೇವತೆಗಳ ರೂಪಗಳು ಹುಟ್ಟಿಕೊಂಡು ಆ ಆಲೋಚನೆಯನ್ನು ಹೊರಗೆ ಬಂದಾಗ ಆ ಆಲೋಚನೆ ಒಳಗಿರುವ ಆ ಎಲ್ಲ ರೂಪಗಳಿಂದ
ಮತ್ತು ಆರನೇ ದಿನ ಬೆಳಗಿನವರೆಗೂ ದಿನ ಕೋಟಿ ಕೋಟಿ ಜನ್ಮಗಳಲ್ಲಿ ಪ್ರತಿಯೊಂದು ಕರ್ಣದಲ್ಲಿ ನಿನ್ನ ಅನಂತ ರೂಪಗಳು, ದೇವತೆಗಳ ಅನಂತ ರೂಪಗಳು ಹುಟ್ಟಿ 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 ನನ್ನ ಎಲ್ಲ ಕಾರ್ಯಗಳನ್ನು ಮಾಡಿಸಿ ಮಾಡಿಸಿ ಈ ಹಂತಕ್ಕೆ ಕರ್ಕೊಂಡು ಬಂದಿದ್ದೀರಾ? ಎಷ್ಟು ಜನ್ಮಗಳಾದವು? ಕಪ್ಪೆ ಕೋಳಿ ಏನೇನಾದವು ಅವೆಲ್ಲ ಕಳೆದು ನನ್ನ ಜೊತೆಗೆ ಇದ್ದೀರಾ? ನಾನು ಕೋಳಿಯಾಗಿ ಎಲ್ಲೆಲ್ಲೋ ತಿರುಗ್ತಾ ಇದ್ರೆ ನನ್ನ ಜೊತೆಗೆ ನೀವೆಲ್ಲ ತಿರುಗಿದ್ದೀರಾ? ನನ್ನ ಜೊತೆಗೆ ಇದ್ದು ಆ ಕರ್ಮಗಳು ಮಾಡಿಸಿದ್ದೀರಾ? ಇಷ್ಟು ಹಂತಕ್ಕೆ ಇವತ್ತು ಪ್ರವಚನ ಕೇಳಿ ನಿಮ್ಮ ಕುರಿತು ತಿಳಿಯುವಂಥ ಹಂತಕ್ಕೆ ಕರ್ಕೊಂಡು ಬಂದದ್ದೇ ನೀವು. ಇಷ್ಟು ಉಪಕಾರ ಮಾಡ್ತಾ ಇದ್ದೀರಾ, ನಿಮಗೆ ನಮಸ್ಕಾರ. ಹರಿಯೇ ಅಂದರೆ ಎಂಥ ಸಾಧನೆ ಆಗುತ್ತೆ ಅಲ್ವೇ? ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ, ಯಾ ಸಹಸ್ರ ಶತಾಧಿಕ ಅಪಿ ಕೋಟಯಶ್ಚ ತತೋಧಿಕಾಃ ವೃತ್ತಯೋ ಮಮ ನಿತ್ಯಮೇವ ಚ ತಾಸು ತೇ ಬಹುರೂಪತ. ನನಗೆ ನೂರಾರು ಸಾವಿರಾರು ಕೋಟಿ ಕೋಟಿ ಆಲೋಚನೆಗಳು ಬಂದಿವೆಪ್ಪ, ಅದರಲ್ಲಿ ಕೋಟಿ ಕೋಟಿ ರೂಪಗಳಿಂದ ನೀನು ಬಂದಿದ್ದೀಯ. ಆ ರೂಪಗಳಿಗೆಲ್ಲ ನಮೋ ನಮಃ. ಅದರಲ್ಲಿ ಒಳ್ಳೆದು ಆಗಿರ್ಬೋದು, ಕೆಟ್ಟದು ಆಗಿರ್ಬಹುದು, ಎರಡೂ ಆಗಿರಬಹುದು. ಅದು ಸ್ವಾತಂತ್ರ್ಯನ ನಾವು ಮಾಡಿದ್ದಲ್ಲ, ನೆನಪಿರಲಿ. ಅವ ಮಾಡಿಸಿದ್ದು, ಅವ ಮಾಡಿಸಿದ್ದರಲ್ಲಿ ಅವನ ರೂಪಗಳೇ ಬಂದಿವೆ. ಎರಡರಲ್ಲೂ ಚಿಂತನೆ ಮಾಡು, ನೀ ಮಾಡಿಸಿದ ಪುಣ್ಯ ಪಾಪಗಳೆರಡರಲ್ಲೂ ಕೂಡ ನಿನ್ನ ರೂಪಗಳು ಬಂದಿವೆ. ಹರಿಯೇ, ಪುಣ್ಯಕರ್ಮಗಳು ಮಾಡಿಸಿದ್ದಕ್ಕೆ ಸಂತೋಷಪೂರ್ವಕ ನಮಸ್ಕಾರ, ಪಾಪಕರ್ಮ ಮಾಡಿಸಿದ್ದಕ್ಕೆ ಈ ದೋಷ ಪಡ್ಕೊಂಡನಲ್ಲ ಅದಕ್ಕೆ ನೀ ಮಾಡಿಸಿದ್ದೀಯ, ದೋಷ ಪಡ್ಕೊಂಡದ್ದಕ್ಕೆ ದುಃಖ, ನೀ ಮಾಡಿಸಿದ್ದಕ್ಕೆ ದುಃಖ ಅಲ್ಲ. ನಾನು ದೋಷ, ನನಗೆ ದೋಷ ಇದ್ದದ್ದಕ್ಕೆ ನೀ ಮಾಡಿಸಿದೀಯ, ಆ ದೋಷ ಪಡ್ಕೊಂಡದ್ದಕ್ಕೆ ಅಯ್ಯೋ ರಾಮ ಅಂತ ಪಶ್ಚಾತ್ತಾಪ. ಆ ಪಶ್ಚಾತ್ತಾಪ ಪಡೋ ರೀತಿ ಗೊತ್ತಿರಬೇಕು. ಸುಮ್ಮನೆ ಗೊತ್ತಿಲ್ಲದೆ ಪಶ್ಚಾತ್ತಾಪ ಖುಷಿ ಪದ್ಕೊಂಡು ಮಾಡಿದರೆ ಅದಕ್ಕೆ ಬರುವ ಪಾಪವೇ ಜಾಸ್ತಿ. ಅದನ್ನೇ ದಾಸರಂತಾರೆ, ಪಾಪ ಮಾಡಿದೆನೆಂಬುದೇ ಮಹಾಪಾಪ. ನಾವು ನೋಡಿ, ಸುಮ್ಮನೆ ಮಾತಾಡೋದಲ್ಲ, ಗುರುಮಂತ್ರ ಮಾಡಬೇಕು. ಮಾಡ್ತಾ ಇದ್ದೀರಾ? ಒಂದು ದಿವಸ ಬಿಡ್ತೀರಾ? ಹೇಳಲ್ಲ. ಯಾವುದೋ ಒಂದು ದಿವಸ ಬಿಡ್ತೀರಾ? ಅಂದುಕೊಳ್ಳಿ, ಏನೋ ಸುಳಾಗಪ್ಪ ಪಾರಾಯಣ ಮಾಡಬೇಕು. ಬಿಡ್ತೀರಾ? ಅವಾಗವಾಗ ನೋಡಿ, ಅವರು ಉತ್ತಾರ ಒಳ್ಳೆಯವರು ಅಲ್ವಾ? ವೆರಿ ಗುಡ್ ಅಲ್ಲ, ಬಿಟ್ಟಿರೋದಲ್ಲ, ಬಿಟ್ಟಿದ್ದು ಹೋಗ್ತಾ ಇದ್ದೀರಲ್ಲ ದೊಡ್ಡಸ್ತಿಗೆ. ನಾನು ಅದು ಹೇಳ್ತಾ ಇಲ್ಲ, ಬಿಟ್ಟಾಗ ಮನಸ್ಸಲ್ಲಿ ಏನು ಬರುತ್ತೆ? ಹೋಗಿ ದುಃಖ ಆಗುತ್ತೆ, ಪಶ್ಚಾತ್ತಾಪ ಬರುತ್ತೆ. ನಾ ಬಿಟ್ಟೆ ಅದು ಬೇಡ ಅಂದ್ರೆ ನಾನಾಗಿ ಬಿಡಬಲ್ಲೆ ಅಂತ ಬಂತಲ್ಲ. ಬಿಡ್ಲಿಕ್ಕಾದ್ರೂ ಸ್ವಾತಂತ್ರ್ಯ ನನಗೆ ಎಲ್ಲಿದೆ? ಅವನು ಬಿಡಿಸ್ಬೇಕು. ಆ ಎಚ್ಚರ ಹೋಗಿತ್ತು. ಅವಾಗ ಏನಾಯಿತು? ಆ ಒಂದು ಚೂರು ಸುಳಾದಿ ಹೇಳದೇ ಇದ್ದದಕ್ಕೆ ಏನು ಪಾಪ ಬಂತು? ಅದಕ್ಕಿಂತ ನಾ ಹೇಳಿಲ್ಲ ಅನ್ನೋದಕ್ಕೆ ಪಾಪ ಕೋಟಿ ಕಷ್ಟ ಬಂತು. ಯಾಕೆ? ಸ್ವಾತಂತ್ರ್ಯದಿಂದ ಹೇಳಲಿಲ್ಲ ಅಂತ ಹೇಳಿದ್ವಲ್ಲ, ದೇವರು ಸ್ವಾತಂತ್ರ್ಯ ಕದ್ದುವಲ್ಲ, ಆ ದೋಷ ಬಂತು. ಹಾಗಾದ್ರೆ ಇಲ್ಲಿ ಪಶ್ಚಾತ್ತಾಪ ಪಡುವ ರೀತಿ ಹೇಗೆ ಅಂದರೆ, ಸ್ವಾಮಿಯೇ ಬಿಡಿಸಿದ, ಆದರೆ ನನ್ನ ದೋಷಾನುಸಾರ ಬಿಡಿಸಿದ. ಆ ದೋಷ ಇದ್ದದ್ದಕ್ಕೆ ದುಃಖ. ಅಪ್ಪ, ಈ ದೋಷ ಇದೆ, ಅದಕ್ಕೆ ನೀ ಮಾಡಿಸಿದೆ ಹರಿಯೇ, ಈ ದೋಷ ಬಿಡಿಸೋ ಅಂತ ದೇವರಲ್ಲಿ ಶರಣಾಗತಿ. ಶರಣಾಗತಿ ಪೂರ್ವಕ ಮುಂದೇನು? ಪುಣ್ಯ ಮಾತ್ರ ದೇವರಿಗೆ ಕೊಟ್ಟು ಪಾಪ ಕೊಡಲ್ಲ ಅಂತಿರಬೇಡಿ. ಹೇಗೆ ಅಂದರೆ, ಕೊಡುವುದು ಅಂದ್ರೇನು ತಿಳ್ಕೊಳ್ಳಿ. ಕೊಡುವುದು ಅಂದರೆ ನೀ ತಿಂದು ಬಿಡು ಅಲ್ಲ. ಹೇಗೆ? ಆಧೀನ ಚಿಂತನ. ಅದಕ್ಕೆ ದೇವ ಈ ಶರೀರ ಎಂಬ ವೃಕ್ಷದಲ್ಲಿ ಅವನಿದ್ರೂ ಕೂಡ ಕರ್ಮದ ಫಲವನ್ನು ತಿನ್ನುವ ಕರ್ಮ ಅವನಿಗಿಲ್ಲ. ನಮಗೇನೆ ಕರ್ಮ ಫಲ ಉಣ್ಣೋದು? ಅದು ಪುಣ್ಯದ್ದಾಗಲಿ ಪಾಪದ್ದಾಗಲಿ ಎರಡನ್ನೂ ದೇವರ ಕೈಗೆ ಕೊಡ್ತಾ ಇದ್ದೇವೆ. ನೀ ತಿನ್ನು ಅಂತಲ್ಲ, ಸಮರ್ಪಣಾ ಶಬ್ದಕ್ಕರ್ಥ ಇದು, ದಾಸರಾಯರ ಹೃದಯ ಇದು. ಸಮರ್ಪಣ ಅಂದರೆ ನಾವು ದೇವರ ಮುಂದೆ ನೈವೇದ್ಯಕ್ಕೆ ಇಡ್ತೇವೆ. ಈ ಶಬ್ದಗಳು ಸಾಮಾನ್ಯ ಬರ್ತಾ ಇರುತ್ತೆ ನೋಡಿ. ದೇವರಿಗೆ ಪುಣ್ಯ ಪಾಪ ಅರ್ಪಣೆ ಮಾಡಿದರೆ, ಕೊಳತ ಬದನೆಕಾಯಿ ಅರ್ಪಣೆ ಮಾಡಿದರೆ, ಸಾವಿರ ಕೊಳತ ಬದನೆಕಾಯಿ ದೇವರು ಕೊಟ್ಟಂತೆ. ನಿಮಗೆ ಪಾಪಕರ್ಮ ಅರ್ಪಣೆ ಮಾಡಿದರೆ ಸಾವಿರ ಅನಂತ ಪಟ್ಟು ಮಾಡುತ್ತಾನೆ ಅಂತ ಶಬ್ದಗಳು ಬರ್ತಾ ಇರುತ್ತೆ. ಹೌದಾ?
ದಾಸರಾಯರು ಪುಣ್ಯಪಾಪಗಳ ಅರ್ಪಿಸಲು ಮಾಡಿದೆ ಅಂದ್ರು. ಯಾತ್ರಿ ಹೇಳಿದ್ರು ಅಂದ್ರೆ ಅರ್ಪಣಾ ರೀತಿ ಗೊತ್ತಿಲ್ಲ ನಿಮಗೆ. ಅಲ್ಲಿ ನಮಗೆ ನಾನು ಸೇರಿದ್ದೇನೆ, ದೇವರಿಗೆ ಅರ್ಪಣೆ ಮಾಡುವ ಕಾಲಕ್ಕೆ ನೈವೇದ್ಯ ಥರ ಪುಣ್ಯ ಪಾಪಗಳನ್ನು ತಗೋ ಅಂತ ಕೊಟ್ರೆ ಅನಂತ ಪಟ್ಟು ಮಾಡಿ ಕೊಡ್ತಾನೆ. ಹಾಗೆ ಕೊಡಬೇಡಿ. ಹೇಗೆ ಕೊಡಬೇಕು ಅಂದರೆ ನೋಡಿ, ಇಷ್ಟೇ ಟೆಕ್ನಿಕ್. ಅಲ್ಲಿ ಏನದು ಅಂದರೆ, ಇವನಿಗೆ ಈ ಪುಣ್ಯ ಪಾಪದ ಕರ್ಮದ ಫಲ ಬೇಕಾಗಿಲ್ಲ, ಇವನಿಗೆ ಅದರ ಅಂಟೇ ಇಲ್ಲ, ಇವನಿಗೆ ಅದರ ಅಂಟೇ ಇಲ್ಲ. ಮತ್ತೇನು, ಇದು ನಾನೇ ಉಣಬೇಕು, ನನಗೆ ಉಣ್ಲಿಕ್ಕಾಗಲ್ಲ, ಅವನ ಕೈ ಕೊಡ್ತಾ ಇದ್ದೇನೆ, ಅವನೇ ಉಣಿಸಲಿ. ಇಷ್ಟು ಆಧೀನ ಚಿಂತನ, ಪುಣ್ಯ ಪಾಪ ಕರ್ಮಗಳ ದೇವರ ಅಧೀನ ಚಿಂತನ ಮಾಡಿದರೆ ದೇವರು ನಮಗೆ ಡಬಲ್ ಮಾಡಿ ಕೊಡಲ್ಲ. ಒಂದು ವೇಳೆ ನಾವು ದೇವರು ತಿಂದು ಬಿಡ್ತಾರೆ ಅಂತ ಅಂದ್ರೆ ನೈವೇದ್ಯಕ್ಕಿಟ್ಟಂತೆ ಗೋವಿಂದ ಅಂತ ಅಂದುಬಿಟ್ರೆ ಆವಾಗ ಅನಂತ ಪಟ್ಟು ಮಾಡಿ ಕೊಡುತ್ತಾನೆ. ಯಾಕೆ ಗೊತ್ತಾ, ಕರ್ಮವನ್ನೇ ತಿನ್ನದ, ಕರ್ಮ ಫಲವನ್ನ ತಿನ್ನದಂತ ನನಗೆ ಇವನು ತಿಂದು ಬಿಡುತ್ತಾನೆ ಅಂತ ತಪ್ಪಾಗಿ ತಿಳಿದುಕೊಟ್ಟಿಯಲ್ಲ, ಅದಕ್ಕೆ ಆನಂದ ಪಟ್ಟು ಮಾಡುತ್ತೇನೆ. ದೇವರಲ್ಲಿ ದೋಷ ಹುಡುಕಿದಂತಾಯ್ತಲ್ಲ, ಕರ್ಮದ ಲೇಪವೇ ಇಲ್ಲ ಸ್ವಾಮಿಗೆ, ನಮ್ಮ ಕರ್ಮದ ಫಲ ತಿನ್ನು ಅಂತ ಕೊಟ್ರೆ ಆ ರೀತಿ ತಿಳ್ಕೊಂಡ್ರೆ ಆ ದೋಷವೇ ಅನಂತವಾಗಿ ಬರುತ್ತೆ. ಹಾಗಾದರೆ ಪುಣ್ಯ ಪಾಪಗಳ ಅರ್ಪಿಸವನಡಿಗೆ ಅಂದರೆ ಪುಣ್ಯ ಪಾಪಗಳು ಎರಡನ್ನು ದೇವರ ಅಧೀನ ಚಿಂತನೆ ಮಾಡಬೇಕು. ಅಧೀನ ಚಿಂತನೆ ಮಾಡಿದರೆ ಭಗವಂತ ಏನು ಮಾಡುತ್ತಾನೆ ಅಂದರೆ ಆ ಪುಣ್ಯದಲ್ಲೂ ಪಾಪದಲ್ಲೂ ಕೂಡ. ಈಗ ನೋಡಿ, ಹಾಲು ಕುಡಿತೀರ, ಹಾಲು ಕುಡಿದರೆ ಸುಖ ಬರ್ತಾ ಇದೆ. ಹೇಗೆ ಬರ್ತಾ ಇದೆ? ಹಾಲಿನಲ್ಲಿರುವ ಭಗವಂತನ ರೂಪವನ್ನ, ನಮ್ಮಲ್ಲಿರುವ ಭಗವಂತ ಆ ರೂಪಗಳನ್ನ ಸ್ವೀಕಾರ ಮಾಡಿದರೆ ನಾಲಿಗೆಯಲ್ಲಿದ್ದು ಆ ರುಚಿ ನಮಗೆ ಗೊತ್ತಾಗುತ್ತೆ, ಹೌದಾ? ಹಾಗೆ ನಮಗೆ ಪುಣ್ಯದ ಕರ್ಮವನ್ನ ಉಣಿಸಬೇಕಾದರೂ, ಪಾಪದ ಕರ್ಮದ ಫಲವನ್ನ ಉಣಿಸಬೇಕಾದರೂ ಅದರೊಳಗಿರುವ ರೂಪವನ್ನ ದೇವ ಸ್ವೀಕಾರ ಮಾಡುತ್ತಾನೆ. ಪುಣ್ಯ ಕರ್ಮ ಒಳ್ಳೆಯದೆ, ಅಲ್ಲಿರುವ ದೇವರ ರೂಪ ಬಹಳ ಒಳ್ಳೆಯದೆ, ಪಾಪ ಕರ್ಮ ಕೆಟ್ಟದ್ದು, ಆದರೆ ಅದರೊಳಗಿರುವ ದೇವರ ರೂಪ ಒಳ್ಳೆಯದು. ಅದಕ್ಕೆ ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿಪಿಬೇ, ಭಗವಂತ ಶುಭವನ್ನೇ ಸ್ವೀಕಾರ ಮಾಡುತ್ತಾನೆ ಅಂತ ತಪ್ಪು ತಿಳ್ಕೊಂಡು ನನ್ನಂತವರು. ಶುಭ ಕರ್ಮ ಅಂದರೆ ಶುಭ ಕರ್ಮ ತಿಂದು ಬಿಡ್ತಾನೆ, ಪಾಪಕರ್ಮ ಮುಟ್ಟಲ್ಲ, ಎರಡೂ ಮುಟ್ಟಲ್ಲ, ಎರಡರೊಳಗಿರುವಂಥ ತನ್ನ ರೂಪವನ್ನು ಸ್ವೀಕಾರ ಮಾಡುತ್ತಾನೆ. ಆವಾಗ ಪುಣ್ಯಕರ್ಮದಲ್ಲಿ ಪಾಪಕರ್ಮದ ಫಲದಲ್ಲಿರುವಂತಹ ರೂಪಗಳನ್ನು ಕೊಡ್ಬೋದಾ ಕೊಡಬೇಡ ಅಂತ ಹೇಳ್ತಾರೆ. ಬರೇ ಅಧೀನ ಚಿಂತನೆ ಮಾಡಿ, ನಿನ್ನ ಅಧೀನ ಪಾದ ಚಿಂತನೆ ಮಾಡೋಣ, ಅದರೊಳಗಿರೋ ರೂಪಗಳನ್ನು ನಮಗೆ ಉಣಿಸುವಾಗ ಅವನೇ ತಗೊಳ್ತಾನೆ. ಅದರಿಂದ ಕರ್ಮ ಸಮರ್ಪಣೆ ಅರ್ಥ ಆಯ್ತಾ? ಏನರ್ಥ ಆಯಿತು? ಪುಣ್ಯ ಪಾಪದ ಕರ್ಮಗಳ ಅಧೀನ ಚಿಂತನ, ನಿನ್ನ ಅಧೀನ ಹರಿಯೇ ಅಂತ ಹೇಳಬೇಕು. ಅಷ್ಟೇ ಅಲ್ಲದೆ ಅಲ್ಲಿರೋ ರೂಪಗಳನ್ನು ಅವ ಸ್ವೀಕಾರ ಮಾಡುತ್ತಾನೆ ನಮಗುಣಿಸುವಾಗ. ಈಗ ನಾವು ಬಾಳೆಹಣ್ಣಿಟ್ಟಾಗ ಅದರೊಳಗೆ ರೂಪಗಳು ಕೃಷ್ಣಾರ್ಪಣ ಅಂತ ಐಕ್ಯ ಚಿಂತನ ಆ ಥರ ಮಾಡಬೇಡಿ. ಅರ್ಥ ಆಯ್ತಾ ಪ್ರಶ್ನೆಗೆ ಉತ್ತರ? ಇನ್ಯಾವ ಕರ್ಮದ ರೂಪಗಳ ಐಕ್ಯ ಚಿಂತನೆ ಮಾಡಬೇಕು ಅಂದರೆ ಕರ್ಮ ನಡೆಯುವಾಗ ಭಗವದ್ ರೂಪಗಳು ಪ್ರಕಟ ಆಗತ್ತಲ್ಲ. ಈಗ ಒಳ್ಳೆ ಶಬ್ದ ಕೇಳಿಸಿ ಹಾಡು, ನಮ್ಮ ಸ್ವಾಮಿಗಳು ಹೇಳಿದ ಸುಳ ಸಿಡಿ ಹಾಕ್ಕೊಂಡೆ ಕೇಳಿಸ್ತಾ ಇದೆ, ಆನಂದ ಆಗ್ತಾ ಇದೆ, ಹೌದಾ? ಹೇಗಾಗ್ತಾ ಇದೆ ಅಂದರೆ ನಮ್ಮ ಇದೇ ಪ್ರಾಸೆಸ್, ಇಂದ್ರಿಯಗಳಿಂದ ಭಗವದ್ ರೂಪಗಳು ಹುಟ್ಟಿ ಆ ಶಬ್ದವನ್ನು ಗ್ರಹಿಸೋ ಕಾಲಕ್ಕೆ ಶಬ್ದದೊಳಗಿರುವ ರೂಪಗಳನ್ನು ಕರ್ಮ ನಡೆಯಿತು, ಶಬ್ದ ಗ್ರಹಣ ಆಗ್ತಾ ಇದೆ. ಶಬ್ದದೊಳಗಿರುವ ರೂಪಗಳನ್ನು ಕಿವಿಯಲ್ಲಿರುವ ಭಗವದ್ ರೂಪ ಗ್ರಹಣ ಮಾಡಿದರೆ ಶಬ್ದದಿಂದ ನಮಗೆ ಸುಖ ಬರುತ್ತೆ. ಅದನ್ನೇ ಹೇಳುತ್ತಾರೆ, ನಮಗೆ ಸುಖ ಕೊಟ್ಟ, ತನ್ನ ರೂಪ ತಾನು ಸ್ವೀಕಾರ ಮಾಡಿ ಭೋಗ ಪಟ್ಟ. ನಮ್ಮ ಸಕಲೇಂದ್ರಿಯಗಳಿಂದ ನಮಗೆ ಸುಖ ಕೊಡುವಾಗ ದೇವ, ಆ ಸುಖ ಕೊಡುವಾಗ ತನ್ನ ರೂಪಗಳು ತಾನು ತಗೊಂಡು ಸುಖ ಪಟ್ಟು ನಮಗೆ ಈ ಸುಖ ಕೊಡುತ್ತಾನೆ. ಸಕಲೇಂದ್ರಿಯಗಳಿಂದ ದುಃಖ ಕೊಡುವಾಗ, ಸರಿಯಾಗಿ ಕೇಳಿ, ಸಕಲೇಂದ್ರಿಯಗಳಿಂದ ದುಃಖ ಕೊಡುವಾಗ ಅಲ್ಲಿರುವ ರೂಪಗಳನ್ನು ತಗೊಂಡು ಸುಖಪಟ್ಟು ನಮಗೆ ದುಃಖ ಕೊಡ್ತಾರೆ. ಇದು ವ್ಯತ್ಯಾಸ. ನಮಗೆ ಸುಖ ಕೊಡಬೇಕಾದ್ರೂ ಸುಖ ಪಡ್ತಾನೆ, ನಮಗೆ ದುಃಖ ಕೊಡಬೇಕಾದ್ರೂ ಸುಖ ಪಡ್ತಾನೆ. ಅವನು ಸುಖ, ಅವನು ತಗೊಂಬೋದು ಅವನ ರೂಪ ಅಲ್ಲ, ಅದು ಸುಖ ರೂಪ. ಅದು ನಮ್ಮ ಪ್ರಾರಂಭ ನಮಗೆ ಅದೇ ಅಂತ ಅವನು ಅದರೊಳಗೆ ಅವನ್ನ ಅವನು ತಗೊಳ್ತಾನಷ್ಟೇ. ಹೌದಾ? ಈ ಥರ ಆದ ಕಾಲಕ್ಕೆ ಆಯಾ ಕರ್ಮಗಳು ಹುಟ್ಟಿದಾಗ, ಕರ್ಮಗಳು ಹುಟ್ಟಿದಾಗ ಅದರಲ್ಲಿರುವ ಭಗವದ್ ರೂಪಗಳು ಬೇರೆ, ಕರ್ಮ ಮುಗಿದ ಮೇಲೆ ಕರ್ಮ ಫಲದಲ್ಲಿರುವ ಭಗವದ್ ರೂಪಗಳು ಬೇರೆ. ಚೆನ್ನಾಗಿ ಡಿವೈಡ್ ಮಾಡಿ. ಈಗ ಸ್ವಾಮಿ, ನನ್ನ ಮೊದಲನೆಯ ಜನ್ಮದಿಂದ ಕೊನೆಯ ಜನ್ಮ ಪರ್ಯಂತ ಸಕಲ ಕರ್ಮಗಳಾಗುವಾಗ ಆಯಾ ರೂಪಗಳು ಹುಟ್ಟಿದರೆ ಅವುಗಳನ್ನ ನೀನೇ ಸ್ವೀಕಾರ ಮಾಡುತ್ತಾ ಇದ್ದೀಯ ನಿನ್ನ ಪೂಜಾ ರೂಪದಾಗಿ, ಅವೆಲ್ಲ ನಿನಗರ್ಪಿತ. ಆಯಾ ಕರ್ಮ ಫಲ ಏನಿದೆ ಅದು ಅನಾದಿಯಿಂದ ನಿನ್ನ ಅಧೀನವಯ್ಯ ಅಂತ ಮುಗಿದ. ಅವಾಗ ಕರ್ಮಗತ ಭಗವದ್ ರೂಪಗಳ ಚಿಂತನ, ಕರ್ಮ ಫಲಗತ ಭಗವದ್ ರೂಪಗಳ ಚಿಂತನ, ಕರ್ಮ ಫಲಗಳನ್ನ ಭಗವಂತನ ಆಧೀನ ಚಿಂತನ, ಇಷ್ಟು ಮುಗಿದರೆ ಏನಾಗುತ್ತೆ ಅಂದ್ರೆ ಭಗವಂತ ನಮ್ಮ ಸುತ್ತ ತಿರುಗ್ಲಿಕ್ಕೆ ಶುರು ಮಾಡುತ್ತಾನೆ. ಹಾ, ಕರ್ಮಗಳು ನಡೆಯುವಾಗ, ಕರ್ಮಗಳು ನಡೆಯುವಾಗ ಪ್ರಕಟ ಆದ ಭಗವತ್ ರೂಪಗಳನ್ನ ದೇವರೇ ತಗೊಳ್ತಾನೆ. ತಗೊಳ್ತಾ ಇದ್ದಾನೆ, ಆಲ್ರೆಡಿ ತಗೊಂಡ್ಬಿಟ್ಟಾಯ್ತು. ಈಗ ಆ ಹುಟ್ಟಿದ ರೂಪಗಳು ನಿನ್ನ ಪೂಜಾ ಅಪ್ಪ, ಅದು ನಾನಲ್ಲ, ದೇವತೆಗಳು ಚಿಂತನೆ ಮಾಡ್ತಾ ಇದ್ದಾರೆ. ದೇವತೆಗಳೇ ಆಕಾರ ಚಿಂತನೆ ಮಾಡ್ತಾರೆ, ನೀನು ಸ್ವೀಕಾರ ಮಾಡ್ತಾ ಇದ್ದೀಯ. ಅಷ್ಟೇ ಅಲ್ಲ, ದೇವತೆಗಳ ರೂಪಗಳು ದೇವತೆಗಳು ತಗೊಳ್ತಾ ಇದ್ದಾರೆ. ಹಾಗೆ ನಿಮ್ಮ ಪೂಜಾ ನಡೀತಾ ಇದೆ, ಯದ್ಯಪಿ ನಾನು ನಿಮ್ಮ ಪೂಜಾ ಅಂತ ಅನುಸಂಧಾನ ಮಾಡಬೇಕಾಗಿತ್ತು ಆ ನಡೆಯೋ ಕಾಲಕ್ಕೆ. ಏನು, ನಾನು ಒಳ್ಳೆ ಹಾಡು ಕೇಳುತ್ತಾ ಇದ್ದೆ, ಆ ಹಾಡು ಕೇಳುವಾಗ ಬದುಕೆಲ್ಲ ಕೇಳಿದ್ವಲ್ಲ, ಸಂತೋಷ ಪಟ್ಟೆ. ಆ ಪಡುವಾಗ ನೀವು ಆ ನನಗಾಗಿ, ನಿಮಗೇನು ಅದರಿಂದ ಬರಲ್ಲ, ನನಗಾಗಿ ನಿಮ್ಮ ನಿಮ್ಮ ರೂಪಗಳು ತಗೊಂಡು ನನಗೆ ಸಂತೋಷ ಕೊಡುವಾಗ, ನನಗೆ ಸಂತೋಷ ಕೊಡಲಿಕ್ಕೆ ನಿಮ್ಮ ನಿಮ್ಮ ರೂಪಗಳು ತಗೊಂಡ್ರಲ್ಲ, ನನಗಿನ್ನ ಬೇರೆ ಕೊಡಲಿಕ್ಕೆ ನನ್ನ ಹತ್ರ ಏನಿಲ್ಲ, ನಿಮ್ಮ ರೂಪಗಳೇ ನಿಮಗೆ ಪೂಜಾ ಅಂತ ನಾನು ಕೈ ಮುಗಿಬೇಕಾಗಿತ್ತು. ಆಗ ಬುದ್ಧಿ ಇದ್ದಿಲ್ಲ, ಈಗ ಕೊಟ್ಟಿಯ, ಈಗ ಕೈ ಮುಗಿತಾ ಇದ್ದೇನೆ, ಅದೇ ಪೂಜಾ. ಇದು ಚಿಂತನೆ. ಆದರೆ ಕರ್ಮ ಫಲದಲ್ಲಿರುವ ರೂಪಗಳನ್ನು ಐಕ್ಯ ಚಿಂತನೆ ಮಾಡಬೇಡಿ, ಕರ್ಮ ಫಲ ದೇವರ ಅಧೀನ ಅಂತ ಚಿಂತನೆ ಮಾಡಿ ಸಾಕು. ಇದನ್ನೇ ಸ್ಪಷ್ಟ ಹೇಳ್ತಾರೆ ಬಿಂಬಾರ್ಪಣ ವಿಧಿಯಲ್ಲಿ ವಿಷ್ಣುತೀರ್ಥರು. ಪಾಪ ಕರ್ಮವನ್ನು ಕೂಡ ನಿನ್ನ ಅಧೀನತೆಯ ಪೂಜೈವಸ್ತು ಅಂತ ಶಬ್ದ ಪ್ರಯೋಗ ಮಾಡುತ್ತಾರೆ. ಇದು ನಿನ್ನ ಅಧೀನ ಎಂಬ ರೀತಿಯಲ್ಲಿ ಪೂಜೆ ಆಗಲಿ ಹರಿಯಲು ತುಂಬ ಆಳವಾಗಿ ಹೇಳ್ತಾರೆ. ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣ ಷೋಡಶಿ ಕನ್ನಡ ಅನುವಾದ ನಾನು ಹೇಳಿದ ಅರ್ಥ ಆಯ್ತಲ್ಲ. ನಾನು ಹೇಳಿದ್ದೆ ಭಗವಂತ ಭಗವದ್ ರೂಪಗಳನ್ನು ಜಾಗೃತನಾಗಿ ಶಾಸ್ತ್ರ ನಾನು ಹೇಳಿದ